चिन्त्या सर्वदेवैकवन्द्या परमगुरुरभीष्टा वाप्तिदस्सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः ज्येष्ठजो अखण्डगुणोरुमण्डलः सदोदितो ज्ञानमरीचिमालिस्वभक्तहार्दोच्चतमो निहन्ता व्यासावतारो हरिरात्मभास्कर ज्येष्ठजो अक्षीणसुखात्मबिम्बः स्वैश्वर्य कान्तिप्रततसदोदितः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमः जैत्यसङ्ख्योर्बलाम्बुपूरो गुणोच्चरत्नाकरात्मवैभव सदा सदात्मक्य नदीविराप्यः कृष्णावतारो हरिरेकसागरः यद्दितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्दापणितु पेळुवे परम भगवद्भक्तरिदनादरदि केळुवुदु आदरदि केळुवुदु मंगलाचरण संधियल्लि कोने पद्यदल्लि तारतम्य एल्लवू हेळिदारे तारतम्य हेळिद मेले ई कोनेयल्लि समरैस् माड्ता इद्दारे ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಕ್ಸಾಂಪಲ್ ಉದಾಹರಣೆ ಮೂಲಕವಾಗಿ ಕೊಡ್ತಾ ಇದ್ದಾರೆ. ಪರಿಮಳವು ಸುಮನದೊಳಗ ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲ್ಲಿ ಇರುತಿಹ ಜಗನ್ನಾಥ ವಿಠಲನ ಕರಣ ಪಡೆವ ಮುಕ್ಷು ಜೀವರು ಪರಮ ಭಾಗವತರ ಕೊಂಡಾಡುವುದು ಪ್ರತಿದಿನವು. ಸೊ ಫಸ್ಟ್ ಇಷ್ಟು ಮಂಗಳಾಚರಣದಲ್ಲಿ ಇಷ್ಟು 12 ಪದ್ಯಗಳನ್ನು ಮಾಡಿ ತಾರತಮ್ಯ ಕ್ರಮವಾಗಿ ಹೇಳಿದ್ದಾರೆ. ಇದು ಗುರುಗಳು ಅಂದ್ರೆ ಒಂದು ಒಂದು ಬಾಹ್ಯ ಒಂದು ಆಂತರಿಕ ಗುರುಗಳು ಅಂತ. ಆಂತರಿಕ ಗುರುಗಳು ಎಂಬ ಅಂದ್ರೆ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಎಲ್ಲಾ ಕಡೆನೂ ಇದ್ದಾರೆ, ವಿಶೇಷವಾಗಿ ಮನಸ್ಸಲ್ಲಿ ಇದ್ದಾರೆ. ಸೊ ನಮ್ಮ ಒಳಗೆ ಈ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. ಸೊ ಆದ ಕಾರಣದಿಂದ ಇವರು ನಮಗೆ ಯಾವತ್ತೂ ಇರುವಂತ ಗುರುಸ್ಥಾನಿಯರಾಗಿ ಇದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಇವರ ಅನುಗ್ರಹ ನಮ್ಗೆ ಬೇಕೇ ಬೇಕು ಅಂತ ಹೇಳುವಾಗ ಈ ಗುರುಗಳಲ್ಲಿ ಇರುವಂತ ತಾರತಮ್ಯ ಈ ದೇವತೆಗಳಲ್ಲಿ ಇಷ್ಟು ತನಕ ಹೇಳಿರುವಂತ, ಯಾಕಂದ್ರೆ ದಾಸವರ್ಗಕ್ಕೆ ನವಿತೆ ನನವರತ ಅಂತ ಹೇಳುವಾಗ ಈ ರಮಾಕಳಕರ್ಣ ದಾಸವರ್ಗಕ್ಕೆ ಅಂತ ಹೇಳುವಾಗ ಆ ವಿಜಯದಾಸರು, ಗೋಪಾಲ ದಾಸರು ಮುಂತಾದವರು ಮಾತ್ರ ಅಲ್ಲ, ನಮಕ್ಕಿಂತ ಮೇಲೆ ಇರುವಂತ ಎಲ್ಲಾ ವೈಷ್ಣವರನ್ನು, ನಮ್ಮ ಗುರುಗಳನ್ನು, ನಮ್ಮ ಗುರುಗಳು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಮುಂತಾದವರು ಅಂತಿಲ್ಲ, ನಮ್ಗೆ ಹೇಳಿಕೊಡುವಂತ ಗುರುಗಳು ತಾಯಿಯಿಂದ ತಗೋಬಹುದು. ನಮ್ಗೆ ಗುರುಗಳನ್ನು ನೆನಪು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೇಳುವಾಗ ಹೇಳ್ತಾರೆ ಪರಿಮಳವು ಸುಮನದೊಳಗೆ. ಪರಿಮಳ ಒಂದು ಪುಷ್ಪ ಇರುತ್ತೆ, ಪುಷ್ಪದ ವಾಸನೆ ಯಾವಾಗ ಬರುತ್ತೆ ನಮ್ಗೆ, ಆ ಪುಷ್ಪದ ವಾಸನೆ ಅಲ್ಲಿ ಸಹಜವಾಗಿ ಇರುತ್ತೆ. ಯಾವಾಗ ಸಹಜವಾಗಿ ಆ ವಾಸನೆ ಬರುತ್ತೆ, ಆ ಪುಷ್ಪ ನಮ್ಗೆ ಅರಳಿದಾಗ ಸಹಜವಾಗಿ ಆ ಪುಷ್ಪದ ವಾಸನೆ ನಮ್ಗೆ ಬರುತ್ತೆ. ಹಾಗೇನೆ ಪರಿಮಳವು ಸುಮನದೊಳಗೆ ಇರಬೇಕಂದ್ರೆ ಆ ಪುಷ್ಪ ಅಂಬೋದು ಅರಳಬೇಕು. ಇಲ್ಲಿ ಏನ್ ಅರಳೋದು ಅಂದ್ರೆ ಏನು ಅಂದ್ರೆ ಒಳಗಿನ ಪುಷ್ಪ ಹೇಳ್ತಾರೆ, ಹೊರಗಿನ ಪುಷ್ಪ ಎಕ್ಸಾಂಪಲ್. ಹೊರಗಿನ ಪುಷ್ಪ ಹೇಗೆ ಅರಳಿದ್ರೆ ಆ ವಾಸನೆ ಎಲ್ಲ ಕಡೆನೂ ಹಬ್ಬಿ ಇರತ್ತೆ. ಅದು ಮಾತ್ರ ಅಲ್ಲ, ಆ ವಾಸನೆ ಆ ಪುಷ್ಪವನ್ನ ಬಿಟ್ಟು ಹೋಗೋದೇ ಇಲ್ಲ, ಪುಷ್ಪದಲ್ಲಿ ಇರತ್ತೆ ಗಾಳಿ. ಆ ವಾಸನೆ ಆ ಬಿಂದುಗಳನ್ನ ಎಲ್ಲ ಕಡೆನೂ ತಕೊಂಡು ಹೋಗತ್ತೆ. ಹಾಗೇನೆ ನಮ್ಮ ಮನಸ್ಸಲ್ಲಿ ಹೇಗಿರಬೇಕು, ಇಲ್ಲಿ ಹೇಳೋದು ಒಳಗಿನ ಪುಷ್ಪವನ್ನು ಹೇಳ್ತಾ ಇದ್ದಾರೆ. ಮನಸ್ಸು ಅಂಬೋ ಸುಮನ ಅಂತ ಹೇಳ್ತೀವಿ, ಮನಸ್ಸು ಅಂಬೋ ಪುಷ್ಪ. ಸೊ ಈ ಮನಸ್ಸು ಅಂಬೋದು ಅರಳಬೇಕು ಅಂತ ಹೇಳ್ತಾರೆ. ಮನಸ್ಸು ಅರಳೋದು ಅಂದ್ರೆ ಎರಡು ಮೂರು ರೀತಿಯಿಂದ ಸ್ಥೂಲವಾಗಿ ನಾವು ನೋಡ್ಬೇಕು ಅಂದ್ರೆ ಜ್ಞಾನ ಭಕ್ತಿಗಳಿಂದ ಅರಳಬೇಕು ಅಂತ. ಮನಸ್ಸು ಅರಳೋದು ಅಂದ್ರೆ ಜ್ಞಾನ ಭಕ್ತಿ. ಇಲ್ಲಿ ಇಲ್ಲಿ ವಿಷಯ ಏನು ಅಂದ್ರೆ ವಾಸನೆ ಎಂಬುದು ಏನು ಅಂದ್ರೆ ನಮ್ಮ ಮನಸ್ಸಲ್ಲಿ ಇರುವಂತ ಆ ಭಗವಂತನನ್ನ ಹೇಳ್ತಾ ಇದ್ದಾರೆ. ಸೊ ಆ ಭಗವಂತನ ವಾಸನೆ ನಮ್ಗೆ ಆ ನಮ್ಮ ಮೂಗಿಗೆ ಆ ವಾಸನೆ ಬರಬೇಕಂದ್ರೆ ಅಲ್ಲಿ ಹೇಗೆ ಪುಷ್ಪ ಅರಳಬೇಕು, ಇಲ್ಲಿ ಒಳಗೆ ಇರುವಂತ ಪುಷ್ಪ ಜ್ಞಾನ ಭಕ್ತಿಯಿಂದ ಚೆಂದಾಗಿ ಅರಳಬೇಕು, ಅರಳಿದಾಗೆ ಅದು ವಾಸನೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಇದು ನಾವು ಮಾಮೂಲಾಗೆ ಇದು ಧ್ಯಾನದಲ್ಲಿನೂ ಮಾಡ್ತೀನಿ, ಆ ಧ್ಯಾನದಲ್ಲಿ ಚಿಂತನೆ ಮಾಡ್ತೀವಿ. ಹೇಗೆಂದ್ರೆ ನಮ್ಮ ಹೃದಯದಲ್ಲಿ ಒಂದು ಕಮಲ ಇದೆ, ಉಪನಿಷತ್ತುಗಳು ಮತ್ತು ಹರಿಕಥಾಮೃತದಲ್ಲಿ ಮುಂದೆ ಹೇಳ್ತಾರೆ, ನಮ್ಮ ಹೃದಯದಲ್ಲಿ ಒಂದು ಕಮಲ ಇದೆ, ಅಷ್ಟದಳ ಕಮಲ ಇದೆ. ಆ ಅಷ್ಟದಳ ಕಮಲ ಹೇಗಿದೆ ಅಂದ್ರೆ ಅದು ಮುದುಡಿಕೊಂಡಿದೆ, ಕೆಳಮುಖವಾಗಿದೆ, ಮುದುಡಿಕೊಂಡಿದೆ ಅಂತ ಹೇಳ್ತಾರೆ. ಅದನ್ನು ಹೇಗೆ ವಿಕಾಸ ಮಾಡಬೇಕು ಅಂದ್ರೆ ಆ ಪ್ರಾಣದೇವರನ್ನ, ಪ್ರಾಣದೇವರೆಂಬ ಗಾಳಿ, ಆ ಗಾಳಿಯಿಂದ ವಿಕಾಸ ಮಾಡಿ ಅಲ್ಲಿ ಭಗವಂತನನ್ನ ಚಿಂತನೆ ಮಾಡಿದ್ದಾಗ ಅದು ಅರಳತ್ತ, ಆ ಪುಷ್ಪವನ್ನ ಅರಳಿಸಬೇಕು ಅಂತ ಅಲ್ಲಿ ಧ್ಯಾನದಲ್ಲಿ ಹೇಳ್ತಾರೆ. ಇದು ಗುರುಗಳ ಮೂಲಕವಾಗೇ ಇದು ಆಗತ್ತೆ. ಸೊ ಇಲ್ಲಿ ಹೇಳೋದು ಪರಿಮಳವು ಸುಮನದೊಳಗೆ. ಸೊ ಪರಿಮಳ ಸುಮನದ ಪರಿಮಳ ಬಂದು ಆ ಪುಷ್ಪದಲ್ಲಿ ಯಾವಾಗ ಗೊತ್ತಾಗತ್ತಂದ ಅರಳಿದಾಗ ಹ್ಯಾಗ ಗೊತ್ತಾಗತ್ತೋ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ, ಅನಲನು ಅರಣ್ಯೊಳಗಿಪ್ಪಂತೆ. ಅನಲ ಅರಣಿಯೊಳಗಿದ್ದಾನೆ ಅಂತ. ಅರಣಿ ಕಟ್ಟಿಗೆ ಇರತ್ತೆ, ಕಟ್ಟಿಗೆಯಲ್ಲೇ ಆ ಒಂದು ಕಟ್ಟಿಗೆಯಲ್ಲೇ ಆ ಒಂದು ಬೆಂಕಿ ಕಟ್ಟಿಗೆಯಲ್ಲೇ ಇರುತ್ತೆ. ನಾವು ಕಟ್ಟಿಗೆಯಲ್ಲಿ ಇರುವಂತ ಬೆಂಕಿಯನ್ನ ಹೊರಗೆ ತರುವಂತ ಪ್ರಯತ್ನ ಎಲ್ಲೆಂದೋ ಬರೋದಿಲ್ಲ, ಅದು ಒಳಗೆ ಇರುವಂತದ್ದನ್ನ ಹೊರಗೆ ಅಭಿವ್ಯಕ್ತಿಗೊಳಿಸಬೇಕು. ಅದು ಹೇಗೆ ಕೊಳಿಸ ಅಭಿವ್ಯಕ್ತಿ ಹೇಗೆ ಬರಬೇಕು ಅಂದ್ರೆ, ಎರಡು ಕಟ್ಟಿಗೆಗಳನ್ನ ಆ ಒಂದು ಸೇರಿಸಿ ಆ ಒಂದು ಫ್ರಿಕ್ಷನ್ ಆ ಮಥನ ಮಾಡಬೇಕು. ಮಥನ ಮಾಡಿದಾಗೆ ಅಲ್ಲಿ ಅಗ್ನಿ ಬರುತ್ತೆ ಅಂತ ಹೇಳ್ತಾರೆ. ಅರಣ್ಯ ಪ್ರತಿಷ್ಠೆ ಆ ಒಂದು ಹೇಳ್ತಾರಲ್ಲ, ಅರಣ್ಯ ಮಥನ ಮಾಡಿ ಅರಣ್ಯ ಪ್ರತಿಷ್ಠೆಯನ್ನ ಮಾಡಬೇಕು, ಅಗ್ನಿ ಪ್ರತಿಷ್ಠೆಯನ್ನ ಮಾಡಬೇಕು ಅಂತ. ಯಾವ ವೈದಿಕ ಕಾರ್ಯಕ್ಕೇನು ಫಸ್ಟ್ ಮೊಟ್ಟ ಮೊಟ್ಟ ಮೊದಲು ಮಾಡುವಂತ ಕ್ರಿಯೆ ಅದು. ಸೊ ಅದು ಅದಕ್ಕೆ ಹೇಳ್ತಾರೆ. ಸೊ ಒಂದು ಸುಮನದಲ್ಲಿ ಇರುವಂತ ಪರಿಮಳ, ಇನ್ನೊಂದು ಬಂದು ಅರಣಿಯಲ್ಲಿ ಇರುವಂತ ಆ ಒಂದು ಬೆಂಕಿ. ಸೊ ಇದು ಎರಡು ಹೊರಗಿಂದ ಬರೋದೇ ಅಲ್ಲ, ಪುಷ್ಪದ ಪರಿಮಳ ಎಲ್ಲಿಂದ ಬರುತ್ತೆ, ಆ ಪುಷ್ಪದಲ್ಲೇ ಇರುತ್ತೆ. ಹಾಗೇನೆ ಅಗ್ನಿಯಲ್ಲಿ ಇರುತ್ತೆ, ಕಟ್ಟಿಗೆಯಲ್ಲೇ ಇರುತ್ತೆ. ಹಾಗೇನೆ ದೇವರು, ಇವಾಗ ದೇವರನ್ನ ತಕೊಂಡ್ರೆ ದೇವರು ಎಲ್ಲಿ ಇದ್ದಾನೆ, ನಮ್ಮ ಒಳಗೇನೆ ಇದ್ದಾನೆ. ಎಲ್ಲೋ ಇರುವಂತ ದೇವರನ್ನ ನಾವು ಹುಡ್ಕೊಂಡು ಬರೋದಲ್ಲ, ನಮ್ಮ ಒಳಗೆ ನಮ್ಮ ಹೃದಯದಲ್ಲಿ ಇರುವಂತ ಈ ದೇವರನ್ನ ಅಭಿವ್ಯಕ್ತಿ ಅವನು ಇದ್ದಾನೆ. ಅವನ ಹೇಗಿದ್ದಾನೆ ಏನು ಅಂತ ತಿಳ್ಕೊಂಡು ನಾವು ಕರೆದಾಗ ಅವನು ಇಲ್ಲಿಂದೇ ಬರ್ತಾನೆ, ಎಲ್ಲಿಂದೂ ಬರಬೇಕಾಗಿಲ್ಲ. ಸೊ ಇದನ್ನ ಹೇಳ್ತಾರೆ, ಪರಿಮಳವು ಸುಮನದೊಳಗೆ, ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಅಂತ. ಇಲ್ಲಿ ಅನೇಕ ಶಬ್ದಗಳಿದ್ರು ದಾಮೋದರ ಎಂಬುವ ಶಬ್ದವನ್ನು ಬಳಸ್ತಾರೆ. ದಾಮೋದರ ಎಂಬುವ ಶಬ್ದ ನಮ್ಗೆ ತುಂಬಾ ಪರಿಚಿತವಾದ ಶಬ್ದ. ಕೃಷ್ಣನ ಕಥೆ ಕೇಳುವಾಗ ಕೃಷ್ಣನನ್ನ ಯಶೋದೆ ಕಟ್ಟಿ ಹಾಕ್ತಾಳಂತ. ಜಗತ್ತಿನಿಗೆ ನಾಯಕನಾಗಿರುವಂತ ನಾಥನಾಗಿರುವಂತ ಆ ಕೃಷ್ಣನನ್ನ ಅವಳು ಕಟ್ಟಿ ಹಾಕ್ತಾಳೆ, ಒಂದು ಚಿಕ್ಕ ಹಗ್ಗದಿಂದ ಕಟ್ಟಿ ಹಾಕ್ತಾಳೆ. ಕೃಷ್ಣನ ಕಟ್ಟಿ ಹಾಕಿದ್ರೆ ಬಂಧಿಸಲ್ಪಟ್ಟೆ ಅವನು ಕಾಣಿಸ್ತಾನಂತ. ಯಾಕೆ ಅಂದ್ರೆ ಅಲ್ಲಿ ಯಶೋದ ಅದು ಕತೆ ಹೇಳ್ತಾರಲ್ಲ, ಯಶೋದ ಅಪ್ಪ ಕೃಷ್ಣ ನನ್ನಿಂದ ಆಗೋದಿಲ್ಲ ಅಂತ ಅಂದ ಮೇಲೆ ಅವನು ಆ ಬದ್ಧನ ಆಗ್ತಾನೆ. ದಾಮೋದರ ದಾಮವನ್ನ ಹಗ್ಗವನ್ನ ತನ್ನ 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 ಉದರದಲ್ಲಿ ಕಟ್ಟಿ ಕೊಂಡಿರುವನು, ಅವನು ಕಟ್ಟಲ್ಪಟ್ಟವನು ಅಂತ. ಸೊ ಹಾಗೆ ದೇವರು ಯಾಕೆ ಒಲಿದ ಅಂದ್ರೆ ಆ ಭಕ್ತಿಗೆ ಒಲಿತಾನೆ. ಹಾಗೇನೆ ಇಲ್ಲಿನೂ ಹಾಗೆ ಹೇಳ್ತಾರೆ, ಆ ಜಗದ್ವ್ಯಾಪ್ತನಾಗಿರುವಂತ ಅಷ್ಟೂ ಮಹಾ ಮಹಿಮೆಯುಳ್ಳ ಆ ಭಗವಂತ ನಮ್ಮ ಭಕ್ತಿಗೆ ವಶನ ಆಗ್ತಾನಂತ. ಭಕ್ತಿಗೆ ವಶನ ಆಗ್ತಾನ ಅಂತ ಹೇಳೋದಕ್ಕೆ ದಾಮೋದರ, ನಮ್ಗೆ ದೇವರು ಸಿಗ್ತಾನ, ಅದು ಬ್ರಹ್ಮಾದಿ ದೇವತೆಗಳಿಗೆ ಸಿಗ್ತಾರೆ. ನಮ್ಗೆ ಎಲ್ಲಿ ಸಿಗ್ತಾರೆ ಅಂದ್ರೆ, ನಮಗೇನೂ ಯಥಾಯೋಗ್ಯವಾಗಿ ಸರಿಯಾಗ ತಿಳ್ಕೊಂಡು ಭಕ್ತಿ ಮಾಡಿದ್ದಾಗ ದೇವರು ಸಿಗ್ತಾನ ಅಂಬೋದಕ್ಕೆ ದಾಮೋದರ ಅಂತ ಹೇಳ್ತಾರೆ. ಸೊ ಅದು ದಾಮೋದರ ಅಂತ ಅದು ಒಂದು ಸಿಗ್ತಾನಂತ. ಸಿಕ್ಕಿದ್ರೆ ಏನಾಗತ್ತ ಅಂಬೋದು, ಅದು ದಾಮೋದರ ಅಂಬೋ ಶಬ್ದದಿಂದ ಬರ್ತದೆ. ದಾಮ ಅಂದ್ರೆ ಇನ್ನೊಂದು ಆವಾಸ ಸ್ಥಾನ, ಆ ನಿತ್ಯ ಆವಾಸ ಸ್ಥಾನ ಭಗವಂತನ ವೈಕುಂಠ ಶ್ವೇತ ದೀಪ ಅನಂತಾಸನ ಎಂಬೋ ಮುಕ್ತಿ ಸ್ಥಾನಗಳು. ಸೊ ಈ ದಾಮಗಳನ್ನ ಆ ಹೊಟ್ಟೆಯಲ್ಲಿ ಧರಿಸಿದ್ದವನು ಅಂತ ಒಂದು. ಇನ್ನೊಂದು ಅರ್ಥ ಏನು ಅಂದ್ರೆ, ದಾಮ ಅಂದ್ರೆ ದೇವರು ಯಾರಿಗೆ ಸಿಗ್ತಾನಂದ್ರೆ ಇಂದ್ರಿಯನಿಗೆ. ದಾಮ ದಮನ ಮಾಡೋರು, ಏನು ದಮನ ಮಾಡಬೇಕು, ನಮ್ಮ ಇಂದ್ರಿಯಗಳನ್ನ ದಮನ ಮಾಡಬೇಕು. ಸೊ ಇಂದ್ರಿಯಗಳನ್ನ ದಮನ ಯಾರು ಮಾಡಿದ್ದಾರೋ ದಾಮ. ಉದ ಅಂದ್ರೆ ಜೀವಗಳು ಅಂತ ಅರ್ಥ. ಉದ ಅಂದ್ರೆ ಕರ್ಮ ಮಾಡುವಂತ ಜೀವ. ಸೊ ಯಾರು ತನ್ನ ಇಂದ್ರಿಯಗಳನ್ನ ಗೆದ್ದಿದ್ದಾನೋ, ಇಂದ್ರಿಯಜಯ ಯಥಾಯೋಗ್ಯವಾಗಿ ಇಂದ್ರಿಯಜಯ ಮಾಡಿಕೊಂಡವನಿಗೆ, ಇಂದ್ರಿಯಗಳು ನಮ್ಮ ವಶದಲ್ಲಿ ಮಾಡಿಕೊಂಡವರಿಗೆ, ಮಾಡಿಕೊಂಡ ಆ ಜೀವರುಗಳಿಗೆ, ಹಾಗೆ ಕರ್ಮದ್ವಾರ ಮಾಡಿಕೊಂಡ ಜೀವರುಗಳಿಗೆ ದಾಮ ಉದರ ಉದರ ಅಂದ್ರೆ ಆನಂದವನ್ನ ಕೊಡ್ತಾನೆ ಅಂತ ಅಲ್ಲಿ ಫಲವನ್ನು ಹೇಳಿದ್ದಾರೆ. ಯಾವಾಗಲೂ ದೇವರ ಯಾವುದೇ ಒಂದು ನಾಮ ಇದ್ರೆ ಅದು ದೇವರ ಗುಣಗಳನ್ನ ಮಾತ್ರ ಹೇಳೋದಲ್ಲ, ಆ ಗುಣದಿಂದ ಇರುವಂತ ಭಗವಂತ ನಮ್ಮಲ್ಲಿ ಒಂದು ಫಲವನ್ನ ತಂದು ಕೊಡ್ತಾನೆ. ನಾವು ಆ ಹೆಸರಿನಿಂದ ಕರೆದಾಗ ಅರ್ಥ ಮಾಡಿ ಯಥಾಯೋಗ್ಯವಾಗಿ ಅರ್ಥ ಮಾಡಿ ಕರೆದ ಹಾಗೆ ದೇವರು ಆ ಫಲವನ್ನ ನಮ್ಗೆ ಕೊಡ್ತಾನ ಅಂಬುದಕ್ಕೆ ದಾಸರು ಇಡೀ ಹರಿಕಥಾಂಸಾರ ನೀವು ತಕೊಂಡ್ರ ಆ ವಿಷ್ಣು ಸಹಸ್ರನಾಮ ಅಂದ್ರೆ ವಿಷ್ಣು ಸಹಸ್ರನಾಮ ಏನು ವಿಶೇಷ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಇರುವಂತ ಎಲ್ಲ ರೂಪಗಳು ಈ ದೇಹದಲ್ಲೇ ನಮ್ಮಲ್ಲೇ ಇರುತ್ತ ನಮ್ಮ ನಾಡಿಗತವಾಗಿ ಈ ರೂಪಗಳು ಇರುತ್ತ ದೇವರನ್ನ ನಾವು ಕರೆದಾಗೆ ಆ ಹೆಸರಿನಿಂದ ತಿಳ್ಕೊಂಡು ಕರೆದಾಗ ಅವನು ಅದಕ್ಕೆ ಆ ಒಂದು ಫಲವನ್ನ ಕೊಡ್ತಾನೆ ಅವನು ಹಿ ರೆಸ್ಪಾನ್ಸ್ ಟು ಅವರ್ ಪ್ರೇಯರ್ ಅಂತ ಅದಕ್ಕೆ ಹಾಕಿದ್ದಾರ ದಾಮೋದರ ಅಂತ ಇಲ್ಲಿ ಪರಿಮಳವು ಸುಮನದ ಅನಲುನ ಅರಣಿಯೊಳಗಿಪ್ಪಂತೆ ದಾಮೋದರನು ಇವನು ಎಲ್ಲಿ ಇದ್ದಾನೆ ಅಂತ ಹೇಳ್ತಾರೆ ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ ಅಂತ ಹೇಳ್ತಾರೆ ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ ಅಂತ ಹೇಳ್ತಾರೆ ಇದು ಏನು ಅಂದ್ರೆ ಈ ಬ್ರಹ್ಮ ದೇವರನ್ನ ತಕೊಳ್ಳಿ ಬ್ರಹ್ಮ ಆದಿಗಳು ಬ್ರಹ್ಮ ಉಳಿದ ದೇವತೆಗಳು ಬ್ರಹ್ಮನ ಮನಸ್ಸಲ್ಲಿ ಸೊ ಇದು ಹೇಗ್ಬೇಕಾದ್ರೆ ಅನೇಕ ರೀತಿಯಿಂದ ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಬ್ರಹ್ಮಾದಿಗಳ ಮನದಲ್ಲಿ ಬ್ರಹ್ಮ ದೇವರ ಮನಸ್ಸಲ್ಲಿ ಹೇಗಿರ್ತಾರ ಪರಿಮಳವು ಸುಮನದೊಳಗೆ ಪರಿಮಳವು ಆ ಒಂದು ಹೂ ವಿಕಸಿತ ಆದಾಗೆ ಇಫರ್ಟೇ ಬೇಕಾಗಿಲ್ಲ ಮೂಗಿಗೆ ಬಂದು ನಾವು ಮನೆ ಒಳಗಿದ್ರು ಆ ವಾಸನೆ ಸುವಾಸನೆ ನಮ್ಮ ಮೂಗಿಗೆ ಇಫರ್ಟ್ಲೆಸ್ ಆಗಿ ಬರುತ್ತೆ ಸಹಜವಾಗಿ ಎಲ್ಲಾ ಕಡೆನೂ ಹರಳತ್ತೆ ಹಾಗೇನೆ ದೇವರು ಇಲ್ಲಿ ಪರಿಮಳ ಅಂತ ಹೇಳುವ ಮೂಲಕವಾಗ ದೇವರು ಬ್ರಹ್ಮದೇವರಿಗೆ ಸಿಕ್ಕುವಂತ ರೀತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮದೇವರಿಗೆ ಯಾವಾಗ್ಲೂ ಅದು ಅರಳಿದ ಕಮಲ ಅದು ಅಲ್ಲಿ ಅಂದ್ರೆ ಜ್ಞಾನ ಭಕ್ತಿಯಿಂದ ಯಾವತ್ತು ತನ್ನ ಮನಸ್ಸನ್ನ ದೇವರಲ್ಲಿ ಇಟ್ಟವರು ಬ್ರಹ್ಮದೇವರು ಸೊ ಅವರಿಗೆ ದೇವರು ಹೇಗೆ ಕಾಣಿಸ್ತಾನಂದ್ರೆ ತುಂಬಾ ಸಹಜವಾಗಿ ಇಫರ್ಟ್ಲೆಸ್ ಆಗಿ ಅವರು ದೇವರನ್ನ ತಮ್ಮ ಮನಸ್ಸಲ್ಲಿ ನೋಡ್ಲಿಕ್ಕೆ ಆಗತ್ತೆ ಉಳಿದ ದೇವತೆಗಳು ಹೇಗೆ ಅಂದ್ರೆ ಬ್ರಹ್ಮ ಆದಿ ದೇವತೆಗಳು ಉಳಿದ ದೇವತೆಗಳು ಯಾರು ಅಂದ್ರೆ ರುದ್ರರಿಂದ ಕೆಳಗಿರುವಂತ ದೇವತೆಗಳು ಅವ್ರಿಗೆ ಕಾಣಿಸ್ತಾನ ದೇವರು ಅಂದ್ರೆ ಅವ್ರಿಗೇನು ಕಾಣಿಸ್ತಾನೆ ಬಟ್ ತಮ್ ಇಫರ್ಟ್ ಅವ್ರಿಗೆ ಬೇಕಾಗಿರುತ್ತೆ ಹೇಗೆ ಅರಣಿ ಅನಲನು ಅರಣಿಯೊಳಗಿಪ್ಪಂತೆ ಸೊ ಅನಲ ಅರಣಿಯೊಳಗೆ ಇದ್ದೇ ಇದ್ದಾನೆ ಇದ್ರನು ಅದು ಅರಣಿ ಮಥನ ಮಾಡಿ ಅದು ಹೊರಗೆ ಬರಬೇಕಾಗಿರುತ್ತೆ ಸೊ ಸಮ್ ಇಫರ್ಟ್ ಇಸ್ ನೀಡೆಡ್ ಸೊ ಅಲ್ಲಿ ತಾರತಮ್ಯವನ್ನ ತೋರಿಸ್ತಾ ಇದ್ದಾರೆ ಸೊ ಬ್ರಹ್ಮ ಮತ್ತು ಆದಿ ದೇವತೆಗಳು ಅವರಲ್ಲಿ ತೋರಿ ತೋರಿ ತಿರ್ಗಾನ ಇದನ್ನು ಇಟ್ಕೊಳ್ಳಿ ತೋರಿ ಅಂತ ಹೇಳುವಾಗ ಬ್ರಹ್ಮನ ಮನಸ್ಸಲ್ಲಿ ಬ್ರಹ್ಮ ಅಂದ್ರೆ ಇಲ್ಲಿ ಬ್ರಹ್ಮ ಎಂಬುದು ಆ ರುಜುಗಣ ಆ ಒಂದು ಕಕ್ಷೆ ಎಂಟೈರ್ ಕಕ್ಷೆಯನ್ನ ಮೂರನೇ ಕಕ್ಷೆಯನ್ನ ರುಜು ದೇವತೆಗಳು ಬ್ರಹ್ಮ ವಾಯು ಮುಂದೆ ಬ್ರಹ್ಮ ಪದವಿಗೆ ಬರುವಂತ ಆ ಎಂಟೈರ್ ಗಣ ದಟ್ ಕಂಟೈರ್ ಎಂಟೈರ್ ಎಂಟೈರ್ ಅಲ್ಲಿ ಬರುವಂತವ್ರು ಎಲ್ಲರೂ ಇಟ್ಸ್ ನಾಟ್ ಲೈಕ್ ಸ್ಟೆಪ್ ಅಂಡ್ ಸ್ಟೆಪ್ ಬೈ ಸ್ಟೆಪ್ ಹೋಗುವಂತದ್ದಲ್ಲ ಆ ಎಂಟೈರ್ ಅಲ್ಲಿ ಮುಂದೆ ಬರುವಂತ ಎಲ್ಲ ಯೋಗ್ಯತೆ ಇರುವಂತ ಜೀವಿಗಳು ಅವರು ರುಜು ಯೋಗಿಗಳು ಅಂತ ಕರಿತೀವಿ ಸೊ ಅವ್ರಿಗೆ ದೇವರು ಸಹಜವಾಗಿ ದರ್ಶನ ತೋರ್ತಾನೆ ಇರ್ತಾನೆ ಇಫರ್ಟ್ಲೆಸ್ ಆಗಿ ತೋರ್ತಾನೆ ಸೊ ಉಳಿದವರಿಗೆ ಹೇಗೆ ಅಂತ ಹೇಳುವಾಗ ಅನಲನು ಅರಣಿಯೊಳಗಿಪ್ಪಂತೆ ಅನಲ ಇದ್ದಾನೆ ಕಾಣಿಸೋದಿಲ್ಲ ನಮ್ಗೆ ಆಮೇಲೆ ಮಥನ ಮಾಡಿದಾಗೆ ಕಾಣಿಸ್ತಾನೆ ಅದು ಕಾಣಿಸೋದಲ್ಲಿನೂ ವ್ಯತ್ಯಾಸ ಬರುತ್ತೆ ಅರಣಿ ಮಥನ ಮಾಡಿದಾಗೆ ಕೆಲವೊಮ್ಮೆ ಚಿಕ್ಕದಾಗೆ ಆ ಬೆಂಕಿ ಬರುವಾಗ ಜ್ಯೋತಿ ಬರುವಾಗ ಸಣ್ಣ ಚಿಕ್ಕದಾಗಿರುತ್ತೆ ಕೆಲವೊಮ್ಮೆ ಜೋರಾಗಿರುತ್ತೆ ಸೊ ಇಟ್ ಸೈಸು ಇಂಟೆನ್ಸಿಟಿ ಬ್ರೈಟ್ನೆಸ್ ಅಲ್ಲಿನೂ ವ್ಯತ್ಯಾಸಗಳು ಬರುತ್ತೆ ಸೊ ಆದಿ ದೇವತೆಗಳು ಅಂದ್ರೆ ರುದ್ರದಿಂದ ಕೆಳಗಿರುವಂತ ಎಲ್ಲಾ ದೇವತೆಗಳನ್ನು ತಾರತಮ್ಯ ಕ್ರಮೇಣ ತೋರಿಸ್ ದೇವರು ಕಾಣಿಸ್ತಾನೆ ಹೇಗೆ ತೋರಿ ತೋರದಲೆ ಅಂದ್ರೆ ಹೇಗೆ ಕಟ್ಟಿಗೆಯಲ್ಲಿ ಬೆಂಕಿ ಕಾಣೋದಿಲ್ಲ ತೋರೋದಿಲ್ಲ ಮಥನ ಮಾಡಿದಾಗೆ ತೋರತ್ತ ಸೊ ಹಾಗೇನೆ ಈ ದೇವತೆಗಳು ಸ್ವಲ್ಪ ಸ್ವಲ್ಪ ಆಲೋಚನೆ ಮಾಡಿದಾಗೆ ಆ ಒಂದು ಫೋಕಸ್ ಮಾಡಿದಾಗ ಅವ್ರಿಗೇನೋ ಕಾಣಿಸ್ತಾನ ಅಂತ ಅದು ಒಂದು ಅರ್ಥ ಇನ್ನೊಂದು ಅರ್ಥ ಏನ್ ಇಟ್ಟುಕೊಳ್ತಾರಂದ್ರೆ ಬ್ರಹ್ಮಾದಿಗಳ ಮನದಲ್ಲಿ ಅಂದ್ರೆ ಎಲ್ಲಾ ಸಮಸ್ತ ದೇವತೆಗಳನ್ನು ಇಟ್ಟುಕೊಂಡು ಎಲ್ಲರಲ್ಲಿನು ಎಲ್ಲಾ ದೇವತೆಗಳನ್ನು ಸಂವಿತ್ ಇಫರ್ಟ್ ಪರಿಮಳವು ಸುಮನದೊಳಗೆ ಅಂತ ಇಫರ್ಟ್ಲೆಸ್ ಸಂವಿತ್ ಇಫರ್ಟ್ ಅನಲನು ಅರಣಿಯೊಳಗಿಪ್ಪಂತೆ ಅಂತ ಕೆಲವರಲ್ಲಿ ಸೊ ಇವರು ಎಲ್ಲರ ಮನಸ್ಸಲ್ಲಿನೂ ತೋರ್ತಾನ ಅಂತ ಹೇಳ್ಬಿಟ್ಟು ತೋರದಲೆ ಅಂತ ಹೇಳುವಾಗ ಯಾರ ಮನಸ್ಸು ವಿಕಸಿತ ಆಗಿಲ್ಲವೋ ಯಾರಿಗೆ ಇನ್ನು ಅರಣಿ ಮಥನ ಮಾಡ್ಲಿಕ್ಕೆ ನಮ್ಮಂತವರು ಅರಣಿ ಎರಡು ಕಟ್ಟಿಗಳ ತಂದ್ರೆ ನಮ್ಗೆ ಮಾಡಕ್ ಬರತ್ತಾ ಮಾಡಕ್ ಬರೋದೇ ಇಲ್ಲ ಸೊ ಅವರಲ್ಲಿ ತೋರದಲೆ ಇರ್ತಾನ ಅಂತ ಹೀಗೇನೋ ಒಂದು ಅರ್ಥ ಮಾಡ್ತಾರೆ. ಸೊ ಇದಕ್ಕೆ ಸಂವಾದಿಯಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮಂತವರ ಮನಸ್ಸಲ್ಲಿ ಈವಾಗೆ ರೈತನು ಭಗವಂತ ಕಾಣಿಸೋದೇ ಇಲ್ಲ. ಏನೋ ಏನೋ ಒಂದು ನಾವು ನೋಡಿದ ಒಂದು ಪ್ರತಿಮಾ ವಿಗ್ರಹಗಳು ಇಂಥದ್ದು ಕಾಣಿಸ್ತಾ ಇದೆ ಹೊರತು ಆ ದೇವರು ಕಾಣಿಸೋದಿಲ್ಲ. ಅದು ತೋರಬೇಕಂದ್ರೆ ನಾವು ಏನು ಮಾಡಬೇಕು ಅದಕ್ಕೇನು ಹೇಳ್ತಾ. ಅದಕ್ಕೆ ಅನಲನು ಅರಣಿಯೊಳಗಿಪ್ಪಂತೆ ಅಂತ, ನಮ್ಮಲ್ಲಿ ನಮ್ಗೆ ಬಂದು ಪರಿಮಳವು ಸುಮನದೊಳಗೆ ಎಂಬುದು ಒಂದು ಮನಸ್ಸು ವಿಕಾಸ ಆಗಬೇಕು ಅಂದ್ರೆ ಮನಸ್ಸು ಇದು ನಮ್ಗೇನು ಇಟ್ಟುಕೊಳ್ಳೋದು. ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗೆ ಇಪ್ಪಂತೆ ಎಂಬುದು ನಮ್ಗೇನು ಇಟ್ಟುಕೊಂಡು ಈವಾಗ ಈ ಸ್ಟೇಜ್ ಅಲ್ಲಿ ನಮ್ಗೆ ನಮ್ಮ ಹೃದಯ ಕಮಲ ಅದು ಇನ್ನು ವಿಕಸಿತ ಆಗೇ ಇಲ್ಲ. ಇಟ್ ಈಸ್ ಜಸ್ಟ್ ಅಟ್ ದ ಬಡ್ ಸ್ಟೇಜ್ ಅಲ್ಲೇ ಇದೆ ಅದು. ಸೊ ಅದು ಹೇಗೆ ವಿಕಸಿತ ಮಾಡಬೇಕು? ಅದನ್ನ ಜ್ಞಾನ ಭಕ್ತಿಯಿಂದ ವಿಕಸಿತ ಮಾಡಬೇಕು. ಸೊ ಜ್ಞಾನ ಭಕ್ತಿ ಎಲ್ಲಿಂದ ಬರುತ್ತೆ ಅಂತ ಹೇಳುವಾಗ ಅಲ್ಲಿ ಆನ್ಸರ್ ಬಂದು ಅನಲನು ಅರಣಿಯೊಳಗಿಪ್ಪಂತೆ ಅಂತ ಹೇಳ್ತಾರೆ. ಅನಲನು ಅರಣಿಯೊಳಗಿಪ್ಪ. ಸೊ ಅದಕ್ಕೇನ್ ಮಾಡಬೇಕು? ಮಥನ ಮಾಡಬೇಕು. ಮಥನ ಹೇಗೆ ಮಾಡೋದು ನಾವು ಅಂದ್ರೆ, ಅದಕ್ಕೆ ಹೇಳ್ತಾರೆ ಅರಣಿ ಕಟ್ಟಿಗೆಗಳು ಅಂದ್ರೆ ಎರಡು ಕಟ್ಟಿಗೆಗಳನ್ನ ತಕೊಂಡ್ರೆ ಒಂದು ಆ ಗುರು ಅಂಬೋದು ಒಂದು ಕಟ್ಟಿಗೆ ಆದ್ರೆ ಶಿಷ್ಯ ಅಂಬೋದು ಎರಡನೇ ಕಟ್ಟಿಗೆ ಆಗತ್ತೆ. ಇದು ತೈತ್ರಿಯ ಉಪನಿಷತ್ತಲ್ಲಿ ಪ್ರಸಿದ್ಧವಾಗಿ ಬಂದಿರುವಂತ ಶಿಕ್ಷಾವಳಿಯಲ್ಲಿ ಹೇಳ್ತಾರೆ. ಸೊ ಗುರು ಶಿಷ್ಯ ಸಂಘರ್ಷದಿಂದ ಅರಣಿ ಅಂದ್ರೆ ಅಲ್ಲಿ ಅರಣಿ ಬರುತ್ತೆ ಅಂದ್ರೆ ಜ್ಞಾನಾಗ್ನಿ ಎಂಬುದು ಬರುತ್ತೆ. ಸೊ ಹಾಗೆ ನಮಗೆ ಗುರು ಶಿಷ್ಯ ಗುರು ಒಂದು ಗುರು ಸಿಕ್ಕಬೇಕು. ಗುರು ಜೊತೆಯಲ್ಲಿ ನಾವು ಮಾಡುವಂತ ಸಂವಾದ ರೂಪವಾಗಿ ಚರ್ಚೆಗಳನ್ನ ಮಾಡಿ ತತ್ವನಿಷ್ಠೆಗಾಗ ಮಾಡುವಂತ ವಾದಗಳು ಇದು ಮಾಡುವ ಮೂಲಕವಾಗಿ ಅಲ್ಲಿ ಭಗವಂತ ಕಾಣಿಸ್ತಾನ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ ನಮಗೆ ಆ ಸಂಪತ್ತು ಬರಬೇಕು, ನಮಗೆ ಇವಾಗ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬರಬೇಕು. ಅದಕ್ಕೆ ಅವರು ಪ್ರಾರ್ಥನೆ ಇದು ಈ ಶ್ಲೋಕಗಳನ್ನ ಈ ಮಂಗಳಾಚರಣದಲ್ಲಿ ಇರುವಂತ 13 ಪದ್ಯಗಳನ್ನ ಹೇಳ್ತಾ ಇದ್ದಾರೆ. ಸೊ ಪರಿಮಳ ಸೊ ಇಲ್ಲಿ ಮನದಲ್ಲಿ ತೋರಿ ತೋರದಲೆ ಈರುತಿಹ ಜಗನ್ನಾಥ. ಅದಕ್ಕೆ ಸಂಬಂಧವಾಗಿ ಇಲ್ಲಿ ದಾಮೋದರ ಅಂತ ಒಂದು ಹಾಕಿದ್ದಾರೆ. ಇನ್ನೊಂದು ಜಗನ್ನಾಥ ಬಿಟ್ಟಲ್ಲ ಅಂತ, ಜಗತ್ತಿಗೆ ನಾಥನಾದಂತ ಜಗತ್ ಅಂತ ಹೇಳುವ ಮೂಲಕವಾಗ ಜಗತ್ತು ಅಂದ್ರೆ ಪ್ರಪಂಚ ಅಂತ ಒಂದು ಅರ್ಥ ಆಗತ್ತೆ. ಇನ್ನೊಂದು ಜಗತ್ತು ಅಂದ್ರೆ ವಾಯುದೇವರಿಗೆ ಜಗತ್ ಶಬ್ದ, ಯಾಕೆಂದ್ರೆ ಯಾವುದು ಚಲಿಸುತ್ತೋ ಅದು ಗಚ್ಚತಿ ಇತಿ ಜಗತ್ ಅಂತ ಹೇಳ್ತಾರೆ. ಚಲಿಸುವಂತದ್ದು ಅಂದ್ರೆ ಚಲನೆ, ಆ ಪ್ರಾಣಶಕ್ತಿ ಎಲ್ಲ ಕೊಟ್ಟು ಮಾಡುವನು ವಾಯುದೇವರ ಹಾಕ್ತಾನೆ. ಸೊ ಜಗತ್ತಿಗೆ ಅಂದ್ರೆ ವಾಯುದೇವರಿಗೆ ಪತಿಯಾದಂತ ನಾಥನಾದವ ವಿಠಲ. ವಿಠಲ ಅಂಬೋ ಶಬ್ದವನ್ನ ಅದಕ್ಕೆ ಬಳಸ್ತಾರೆ. ವಿಠಲ ಅಂದ್ರೆ ಆ ಒಂದು ವಿ ಅಂದ್ರೆ ವಿಠಲ ಅಂತ ಹೇಳುವಾಗ ಠ ಅಂತ ಹೇಳುವಾಗ ಠ ಬರೆಯುವಾಗ ಆ ಒಂದು ಜೀರೋ ತರ ಬರೀತೀವಿ ಅಂದ್ರೆ ಜ್ಞಾನ ಶೂನ್ಯ ನಮ್ಗೆ ಇರುವಂತ ಇವಾಗ ನಾವು ಇರುವಂತ ಸ್ಥಿತಿ. ಜ್ಞಾನ ಅಂದ್ರೆ ನಾವು ಹರಿತಾಂಸಾರ ಶುರು ಮಾಡುವಾಗ ನಮ್ಗೆ ಜ್ಞಾನ ದೇವರ ಬಗ್ಗೆ ಜ್ಞಾನ ಎಲ್ಲ ಅಷ್ಟು ಇರಲ್ಲ, ಆಲ್ಮೋಸ್ಟ್ ಜೀರೋಲೇ ಇರ್ತೀವಿ ನಾವು. ಸೊ ಜ್ಞಾನ ಶೂನ್ಯರಾಗಿರುವಂತ ನಮ್ಮಂತವರಿಗೆ ವಿ ಅಂದ್ರೆ ವಿಶೇಷವಾಗಿ ಆ ಒಂದು ಜ್ಞಾನವನ್ನ ವಿದ್ಯೆಯನ್ನ ಕೊಟ್ಟು ಲಾ ಅಂದ್ರೆ ಸ್ವೀಕಾರ ಮಾಡುವನ್ನ ವಿಠಲ ಅಂತ. ಆ ವಿಠಲ ಶಬ್ದವು ಅದಕ್ಕೆ ಅರ್ಥ ಆಗತ್ತೆ. ಸೊ ವಿಠಲನು ಯುವತಿಹ ಜಗನ್ನಾಥ ವಿಠಲನ ಕರುಣೆ ಪಡುವ ಮುಮುಕ್ಷು ಜೀವರು ಅಂದ್ರೆ ಕರುಣೆ. ಸೊ ಆ ಭಗವಂತ ನಮ್ಗೆ ಒಲಿಬೇಕು ಅಂದ್ರೆ ಅವನ ಕಾರುಣ್ಯ ಬೇಕು, ಅವನು ನಮ್ಮ ಮೇಲೆ ಕರುಣೆ ಮಾಡಬೇಕು. ಸೊ ಕರುಣೆ ಪಡುವ ಸೊ ಭಗವಂತನ ಕರುಣೆಯನ್ನ ಬಯಸುವಂತ ಮುಮುಕ್ಷುಗಳು ಅಂದ್ರೆ ಆ ಮೋಕ್ಷ ಬೇಕು ಅಂತ ಬಯಸುವ ಅಂದ್ರೆ ಸಜ್ಜನರು ನಮ್ಮ ಎಲ್ಲರನ್ನ ಹೇಳ್ತಾರೆ ಮುಮುಕ್ಷು ಜೀವರನ್ನು. ಆದ ಕಾರಣದಿಂದ ಏನು ಮಾಡಬೇಕು? ಫಸ್ಟ್ ಸ್ಟೆಪ್ ಏನು ಅಂದ್ರೆ ಪರಮ ಭಾಗವತರನ್ನ ಕೊಂಡಾಡುವುದು ಪ್ರತಿದಿನವು. ಸೊ ಇಷ್ಟು ತನಕ ನಾವು ಇಷ್ಟು ಹೇಳಿದ್ವಿಲ್ಲ ಈ ಮಂಗಳಾಚರಣೆ ಸಂಧಿ ಆರಂಭದಿಂದ ಎಲ್ಲರನ್ನು ನಮಸ್ಕಾರ. ಇದು ಗುರುಮಂತ್ರದಲ್ಲಿನೇ ಇದೇ ಕ್ರಮವನ್ನ ನಾವು ಬಳಸ್ತೀವಿ. ಸೊ ಎಲ್ಲರನ್ನು ನಾವು ಮಾಡಬೇಕು. ಸೊ ಇವರ ಮೂಲಕವಾಗಿ ಅವರ ಪರಮ ಭಾಗವತರು ಸೊ ಭಕ್ತರು ಅಂದ್ರೆ ಭಗವಂತನ ಭಕ್ತರು ನಮ್ಮ ಪರವಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಆದ ಕಾರಣದಿಂದ ಅವರ ಕೊಂಡಾಡಬೇಕು ಅಂದ್ರೆ ಅವರನ್ನ ಯಾಕೆ ಕೊಂಡಾಡಬೇಕು ಅಂದ್ರೆ ಅವರಿಂದ ನಮ್ಗೆ ಪ್ರಯೋಜನ ಇದೆ. ಅವರ ಅನುಗ್ರಹ ಅನುಗ್ರಹದಿಂದ ನಮಗೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಅಂತ. ನಮಗೆ ಒಂದು ಗುರುಗಳು ಸಿಕ್ಕುತ್ತಾರೆ, ಗುರು ಮೂಲಕವಾಗ ನಮ್ಗೆ ಶಾಸ್ತ್ರ ಬರುತ್ತೆ. ಶಾಸ್ತ್ರ ಬಂದಾಗ ಅದು ಇನ್ನು ಶ್ರವಣ ಮಾಡಬೇಕು ತಿಳ್ಕೋಬೇಕು ಎಂಬ ಜಿಜ್ಞಾಸೆ ಬರುತ್ತೆ. ಸೊ ವಿ ಜಸ್ಟ್ ಗೋ ಕ್ಲೋಸ್ ಟು ನಮ್ಮ ಮನಸ್ಸಲ್ಲಿ ಇರುವಂತ ಈ ಪುಷ್ಪ ಮೆಲ್ಲ 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 ಅರಳತ್ತ ಅಂತ ಇಲ್ಲಿ ಹೇಳ್ತಾರೆ ಎಂಬಲ್ಲಿ ಕೃಷ್ಣ ಅರ್ಪಣಮಸ್ತು.